ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಸ್ಥಿರತೆ ಮತ್ತು ಸಂವೇದನೆಯ ಸಂಕೇತವಾದ ಭಾರತ, ಪ್ರಧಾನಿ ನರೇಂದ್ರ ಮೋದಿ. ಬಾಹ್ಯ ಮತ್ತು ಆಂತರಿಕ ಭದ್ರತೆಯನ್ನು ಸಮತೋಲನದಲ್ಲಿಡುವುದು ಅತ್ಯಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೀಪಾವಳಿಯ ಸಂದರ್ಭದಲ್ಲಿ 5.5 ಲಕ್ಷ ಕೋಟಿ ರೂಪಾಯಿ ಮೀರಿದ ದಾಖಲೆಯ ಸರಕು ವಹಿವಾಟು. ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ತಕೈಚಿ ಸನೆ ಆಯ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ಹಾಗೂ ಫಿಡೆ ಚೆಸ್ ವಿಶ್ವಕಪ್ 2025 ಗೋವಾದಲ್ಲಿ ಅಧಿಕೃತ ಲಾಂಛನ, ಗೀತೆ ಬಿಡುಗಡೆ. ವಾರ್ತೆಗಳ ವಿವರ. ಜಗತ್ತು ಹಲವು ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಭಾರತ ಸ್ಥಿರತೆ ಮತ್ತು ಸಂವೇದನೆಯ ಸಂಕೇತವಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ದೇಶದ ನಾಗರಿಕರಿಗೆ ಬರೆದ ಪತ್ರದಲ್ಲಿ ಅವರು, ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿದೆ. ವಿಕಸಿತ ಮತ್ತು ಸ್ವಾವಲಂಬಿ ಭಾರತದ ಈ ಪಯಣದಲ್ಲಿ ರಾಷ್ಟದ ಪರವಾಗಿ ತಮ್ಮ ಕರ್ತವ್ಯಗಳನ್ನು ಪೂರೈಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಸದಾಚಾರವನ್ನು ಎತ್ತಿಹಿಡಿಯಿತು, ಮಾತ್ರವಲ್ಲದೆ ಅನ್ಯಾಯದ ವಿರುದ್ದ ಸೇಡು ತೀರಿಸಿಕೊಂಡಿತು. ಭಗವಾನ್ ರಾಮನು ಜನರಿಗೆ ಸದಾಚಾರವನ್ನು ಎತ್ತಿಹಿಡಿಯಲು ಕಲಿಸುತ್ತಾನೆ ಮತ್ತು ಅನ್ಯಾಯದ ವಿರುದ್ದ ಹೋರಾಡಲು ಧೈರ್ಯ ನೀಡುತ್ತಾನೆ ಎಂದು ಪ್ರಧಾನಿ ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ದೇಶ ಮುನ್ನಡೆಯುತ್ತಿರುವ ಸಮಯದಲ್ಲಿ ರಾಷ್ಟದ ಬಾಹ್ಯ ಮತ್ತು ಆಂತರಿಕ ಭದ್ರತೆಯನ್ನು ಸಮತೋಲನದಲ್ಲಿಡುವುದು ಎಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪೊಲೀಸ್ ಸಂಸ್ಕರಣಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಿಲಿಟರಿ ಮತ್ತು ಪೊಲೀಸರು ವಿಭಿನ್ನವಾಗಿದ್ದರೂ ಅವರ ಧ್ಯೇಯ ರಾಷ್ಟವನ್ನು ಸುರಕ್ಷಿತವಾಗಿಡುವುದಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಪೊಲೀಸ್ ಪಡೆಗಳು ರಾಷ್ಟೀಯ ಭದ್ರತೆಯ ಆಧಾರ ಸ್ತಂಭಗಳಾಗಿವೆ ಎಂದರು. ಸಮಾಜದೊಳಗೆ ಹೊಸ ರೀತಿಯ ಅಪರಾಧ, ಭಯೋತ್ಪಾದನೆ ಮತ್ತು ಸೈದ್ಧಾಂತಿಕ ಯುದ್ದಗಳು ಹೊರಹೊಮ್ಮುತ್ತಿವೆ. ಅಪರಾಧವು ಹೆಚ್ಚು ಸಂಘಟಿತ ಮತ್ತು ಸಂಕೀರ್ಣವಾಗಿದೆ, ಅಲ್ಲದೆ ಸಮಾಜದಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿಸುವ ಜೊತೆಗೆ ರಾಷ್ಟದ ಸ್ಥಿರತೆಗೆ ಧಕ್ಕೆಯುಂಟು ಮಾಡುವುದು ಇದರ ಉದ್ದೇಶವಾಗಿದೆ ಎಂದು ಸಚಿವರು ತಿಳಿಸಿದರು. ಅಪರಾಧವನ್ನು ತಡೆಗಟ್ಟುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಸಮಾಜದಲ್ಲಿ ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ನೈತಿಕ ಕರ್ತವ್ಯವನ್ನು ಪೂರೈಸಿದ್ದಕ್ಕಾಗಿ ಸಚಿವರು ಪೊಲೀಸರನ್ನು ಶ್ಲಾಘಿಸಿದರು. ಪೊಲೀಸ್, ಸಿಆರ್ಪಿಎಫ್, ಬಿಎಸ್ಎಫ್ ಮತ್ತು ಸ್ಥಳೀಯ ಆಡಳಿತದ ಸಂಘಟಿತ ಪ್ರಯತ್ನಗಳು ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳಲ್ಲಿ ಸಮಸ್ಯೆ ಉಲ್ಬಣಗೊಳ್ಳದಂತೆ ನೋಡಿಕೊಳ್ಳಲು ಸಹಾಯ ಮಾಡಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು.
ಸೇನಾ ಹೋ ಯಾ ಪೊಲೀಸ್, ये दोनों ही देश की सुरक्षा के अलग अलग व्हीलर्स हैं. इसलिए मेरा यह मानना है कि दुश्मन कोई भी हो, चाहे सीमा पार से आए या हमारे बीच छिपा हो, जो भी व्यक्ति भारत की सुरक्षा के लिए खड़ा है वह एक ही आत्मा का प्रतिनिधि है.
ಬಿಹಾರದಲ್ಲಿ 2ನೇ ಮತ್ತು ಅಂತಿಮ ಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ಮುಕ್ತಾಯಗೊಂಡಿದೆ. ಅಭ್ಯರ್ಥಿಗಳು ಇದೇ 23ರೊಳಗೆ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯಬಹುದಾಗಿದೆ. 20 ಜಿಲ್ಲೆಗಳಲ್ಲಿರುವ 122 ಕ್ಷೇತ್ರಗಳಿಗೆ 2600ಕ್ಕೂ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾಗಿವೆ. 2ನೇ ಹಂತದ ಮತದಾನ ನವೆಂಬರ್ 11 ನಡೆಯಲಿದ್ದು, ಮೊದಲ ಹಂತದ ಮತದಾನ 6 ನಡೆಯಲಿದೆ. ಜಿಎಸ್ಟಿ ಸುಧಾರಣೆಗಳು ಮತ್ತು ಹೆಚ್ಚಿನ ಗ್ರಾಹಕರ ಬೇಡಿಕೆಯಿಂದಾಗಿ ಭಾರತದಲ್ಲಿ ದೀಪಾವಳಿಯ ಮಾರಾಟ ಮೌಲ್ಯ ದೇಶಾದ್ಯಂತ ಸರಕುಗಳಲ್ಲಿ 5,40,000 ಕೋಟಿ ರೂಪಾಯಿ ಮತ್ತು ಸೇವೆಗಳಲ್ಲಿ ಸುಮಾರು 65,000 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದು ದೇಶದ ಹಬ್ಬದ ಋತುವಿನ ಚಿಲ್ಲರೆ ಮತ್ತು ವ್ಯಾಪಾರದಲ್ಲಿ ಇತಿಹಾಸದಲ್ಲೇ ಇದುವರೆಗಿನ ಅತ್ಯಧಿಕ ವಹಿವಾಟನ್ನು ಸೂಚಿಸುತ್ತದೆ. 2024ರ ನವರಾತ್ರಿಯಿಂದ ದೀಪಾವಳಿವರೆಗಿನ ಅವಧಿಯಲ್ಲಿ ಹಬ್ಬದ ಮಾರಾಟ ಈ ಬಾರಿ ಶೇಕಡ 25ರಷ್ಟು ಹೆಚ್ಚಳವಾಗಿದೆ ಎಂದು ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಸಿಎಐಟಿಯ ಸಂಶೋಧನೆ ಮತ್ತು ವ್ಯಾಪಾರ ಅಭಿವೃದ್ದಿ ಸಂಘ ತಿಳಿಸಿದೆ. ಸಿಹಿತಿಂಡಿ, ಗೃಹಾಲಂಕಾರ, ಪಾದರಕ್ಷೆಗಳು, ಸಿದ್ದ ಉಡುಪುಗಳು, ಬಾಳಿಕೆ ಬರುವ ವಸ್ತುಗಳು ಮತ್ತು ದೈನಂದಿನ ಬಳಕೆಯ ವಸ್ತುಗಳಂತಹ ಪ್ರಮುಖ ಗ್ರಾಹಕ ಮತ್ತು ಚಿಲ್ಲರೆ ವಿಭಾಗಗಳಲ್ಲಿ ಜಿಎಸ್ಟಿ ದರಗಳಲ್ಲಿನ ಕಡಿತ ಬೆಲೆ ಸ್ಪರ್ಧಾತ್ಮಕತೆಯನ್ನು ಗಮನಾರ್ಹವಾಗಿ ಸುಧಾರಿಸಿ ಗ್ರಾಹಕ ಖರೀದಿಯನ್ನು ಹೆಚ್ಚಿಸಿದೆ ಎಂದು ವರದಿ ತಿಳಿಸಿದೆ. ದೀಪಾವಳಿಯ ಸಂದರ್ಭದಲ್ಲಿ ಮುಂಬೈ ಷೇರು ಮಾರುಕಟ್ಟೆ ಬಿಎಸ್ಇ ಮತ್ತು ರಾಷ್ಟೀಯ ಷೇರು ಮಾರುಕಟ್ಟೆ ಎನ್ಎಸ್ಇ ಮುಹೂರ್ತ ವಹಿವಾಟನ್ನು ನಡೆಸಿದವು. ಇದು 2082ರ ಹೊಸ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ. ಎರಡೂ ಸೂಚ್ಯಂಕಗಳು ಇಂದಿನ ವಿಶೇಷ ವಹಿವಾಟಿನ ಅವಧಿಯನ್ನು ಅಲ್ಪ ಲಾಭದೊಂದಿಗೆ ಕೊನೆಗೊಳಿಸಿದವು. ಸೆನ್ಸೆಕ್ಸ್ 63 ಅಂಕಗಳ ಏರಿಕೆಯೊಂದಿಗೆ 84,426 ಕೊನೆಗೊಂಡರೆ ನಿಫ್ಟಿ 25 ಅಂಕಗಳನ್ನು ಸೇರಿಸಿ 25,869 ಸ್ಥಿರವಾಯಿತು. ಈಗ ವಾಣಿಜ್ಯ ಪ್ರಕಟಣೆ, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ.
ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ.
ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ.
ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ರೈತರು ನಾವೀನ್ಯತೆ ಮತ್ತು ಶುದ್ಧ ಇಂಧನವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸಚಿವರು, ಕೃಷಿಕರೊಬ್ಬರು ತಮ್ಮ ಜಮೀನಿನಲ್ಲಿ ಸೌರಶಕ್ತಿಯ ಮೂಲಕ 25,000 ಯೂನಿಟ್ ವಿದ್ಯುತ್ ಉತ್ಪಾದಿಸುವ ಮತ್ತು ಸೌರ ಫಲಕಗಳ ಅಡಿಯಲ್ಲಿ ಬೆಳೆಗಳನ್ನು ಬೆಳೆದ ಕುರಿತ ಯಶೋಗಾಥೆಯನ್ನು ಹಂಚಿಕೊಂಡರು. ಇದೇ ವೇಳೆ ಅವರು, ಸೌರ ಫಲಕಗಳಿಂದ ಪ್ರತಿದಿನ 25,000 ಯೂನಿಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ, ಫಲಕ ಅಳವಡಿಸಿರುವ ಅದೇ ಹೊಲಗಳಲ್ಲಿ ಬೆಳೆಗಳು ಬೆಳೆಯುತ್ತವೆ, ಭಾರತದ ರೈತರು ನಾವೀನ್ಯತೆ ಮತ್ತು ಶುದ್ದ ಶಕ್ತಿಯನ್ನು ಹೇಗೆ ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂಬುದಕ್ಕೆ ಇದು ಉಜ್ವಲ ಉದಾಹರಣೆಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ತಕೈಚಿ ಸನೆ ಆಯ್ಕೆಯಾಗಿದ್ದು ಇದು ಜಪಾನ್ ರಾಜಕೀಯದಲ್ಲಿ ಐತಿಹಾಸಿಕ ಮೈಲಿಗಲ್ಲಾಗಿದೆ. ಮೇಲ್ಮನೆಯಲ್ಲಿ ಗೆಲುವಿಗೆ ಅಗತ್ಯವಾದ ಸರಳ ಬಹುಮತಕ್ಕಿಂತ ಕೇವಲ ಒಂದು ಹೆಚ್ಚಿನ ಮತದೊಂದಿಗೆ ಅವರಿಗೆ 125 ಮತಗಳು ದೊರೆತರೆ, ಕೆಳಮನೆಯಲ್ಲಿ ಅವರಿಗೆ ಬಹುಮತದೊಂದಿಗೆ ಒಟ್ಟು 237 ಮತಗಳು ದೊರೆತವು. ದೀರ್ಘಕಾಲದ ಮಿತ್ರ ಕೊಮೈಟೊ ಅವರಿಂದ ಎಲ್ಡಿಪಿ ಬೇರ್ಪಟ್ಟ ನಂತರ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷ ಎಲ್ಡಿಪಿಯ ನಾಯಕಿ ತಕೈಚಿ ಅವರು ಜಪಾನ್ ಇನ್ನೋವೇಷನ್ ಪಾರ್ಟಿ ಜೆಐಪಿಯೊಂದಿಗೆ ಹೊಸ ಸಮ್ಮಿಶ್ರ ಸರ್ಕಾರವನ್ನು ರಚಿಸಲಿದ್ದಾರೆ. ಜಪಾನ್ ದೊರೆಯಿಂದ ನೇಮಕಗೊಂಡ ನಂತರ 64 ವರ್ಷದ ತಕೈಚಿ ಇಂದು ಔಪಚಾರಿಕವಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಜಪಾನ್ನ ಪ್ರಧಾನಿಯಾಗಿ ಆಯ್ಕೆಯಾದ ತಕೈಚಿ ಸನೆ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಎರಡು ರಾಷ್ಟಗಳ ನಡುವೆ ಬಲವಾದ ಸಂಬಂಧಗಳು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಜಪಾನ್ನ ವಿದೇಶಾಂಗ ಸಚಿವರಾಗಿ ನೇಮಕಗೊಂಡಿದ್ದಕ್ಕಾಗಿ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರು ಮೊಟಗಿ ತೋಶಿಮಿಟ್ಸು ಅವರನ್ನು ಅಭಿನಂದಿಸಿದ್ದಾರೆ. 2007 ಚುನಾವಣಾ ಪ್ರಚಾರಕ್ಕೆ ಹಣಕಾಸು ಒದಗಿಸಲು ಲಿಬಿಯಾದ ಸರ್ವಾಧಿಕಾರಿ ಮೊಹಮ್ಮದ್ ಗದ್ದಾಫಿಯಿಂದ ಹಣವನ್ನು ಬಳಸಿದ್ದಕ್ಕಾಗಿ ಮಾಜಿ ಫ್ರಾನ್ಸ್ ಅಧ್ಯಕ್ಷ ನಿಕೋಲೋ ಸರ್ಕೋಜಿ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈ ಮೂಲಕ ಅವರು ಎರಡನೇ ಮಹಾಯುದ್ದದ ನಂತರ ಜೈಲು ಶಿಕ್ಷೆ ಅನುಭವಿಸಿದ ಮೊದಲ ಮಾಜಿ ನಾಯಕರಾಗಿದ್ದಾರೆ. ಭಾರತೀಯ ರೈಲ್ವೆಯ ಬೆಂಗಳೂರು ವಿಭಾಗ ಮಾಹಿತಿ ತಂತ್ರಜ್ಞಾನ ಆಧಾರಿತ ಪ್ರೈಮ್ ವ್ಯವಸ್ಥೆಯನ್ನು ಬಳಸಿ ಹಬ್ಬದ ವಿಶೇಷ ಪ್ರಯಾಣಿಕ ಸಂದಣಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಹಬ್ಬದ ಸಂದರ್ಭದಲ್ಲಿ 1,20,000 ಅಧಿಕ ಪ್ರಯಾಣಿಕರನ್ನು ನಿಗದಿತ ತಾಣಗಳಿಗೆ ಸುರಕ್ಷಿತವಾಗಿ ಕಳುಹಿಸಲಾಗಿದೆ. ನಿನ್ನೆ ಒಂದೇ ದಿನ 316 ರೈಲುಗಳು ಕಾರ್ಯಾಚರಣೆ ಮಾಡಿದ್ದು ವಿಭಾಗದ ಇತಿಹಾಸದಲ್ಲೇ ಅತ್ಯಧಿಕ ಸಂಖ್ಯೆಯ ಪ್ರಯಾಣಿಕರನ್ನು ಮಾಹಿತಿ ತಂತ್ರಜ್ಞಾನ ಸಿಸಿಟಿವಿ ಬಳಸಿ ಜನಸಂದಣಿಯಾಗದಂತೆ ಹಂತ ಹಂತವಾಗಿ ನಿರ್ವಹಿಸಲಾಗಿದೆ ಎಂದು ವಿಭಾಗೀಯ ವಾಣಿಜ್ಯ ಪ್ರಬಂಧಕರಾದ ನಿವೇದಿತಾ ಬಾಲರೆಡ್ಡಿಯವರು ತಿಳಿಸಿದ್ದಾರೆ. ಗುಜರಾತ್ ಮತ್ತು ಹರಿಯಾಣದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಲು 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರ 370 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದೆ. ಫಿಡೆ ಚೆಸ್ ವಿಶ್ವಕಪ್ 2025 ಅಧಿಕೃತ ಲಾಂಛನ ಮತ್ತು ಗೀತೆಯನ್ನು ಗೋವಾ ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಇಂದು ಬಿಡುಗಡೆ ಮಾಡಿದರು. ಜನಪ್ರಿಯ ಗಾಯಕ ದಲೇರ್ ಮೆಹಂದಿ ಹಾಡಿದ ಅಧಿಕೃತ ಗೀತೆ ಮತ್ತು ಗೋವಾ ಸಂಸ್ಕೃತಿ ಮತ್ತು ಚೆಸ್ ಆಟದಿಂದ ಪ್ರೇರಿತ ಲಾಂಛನವನ್ನು ಗೋವಾದಲ್ಲಿ ನಡೆದ ಸಮಾರಂಭದಲ್ಲಿ ಅನಾವರಣಗೊಳಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಸ್ಥಿರತೆ ಮತ್ತು ಸಂವೇದನೆಯ ಸಂಕೇತವಾದ ಭಾರತ, ಪ್ರಧಾನಿ ನರೇಂದ್ರ ಮೋದಿ. ಬಾಹ್ಯ ಮತ್ತು ಆಂತರಿಕ ಭದ್ರತೆಯನ್ನು ಸಮತೋಲನದಲ್ಲಿಡುವುದು ಅತ್ಯಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೀಪಾವಳಿಯ ಸಂದರ್ಭದಲ್ಲಿ 5.5 ಲಕ್ಷ ಕೋಟಿ ರೂಪಾಯಿ ಮೀರಿದ ದಾಖಲೆಯ ಸರಕು ವಹಿವಾಟು. ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ತಕೈಚಿ ಸನೆ ಆಯ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ಹಾಗೂ ಫಿಡೆ ಚೆಸ್ ವಿಶ್ವಕಪ್ 2025 ಗೋವಾದಲ್ಲಿ ಅಧಿಕೃತ ಲಾಂಛನ, ಗೀತೆ ಬಿಡುಗಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.